ಅವರು ಸತ್ತೋಗಿರಬೇಕು. ಇವರು ಧರ್ಮಾದಿಗಳಿಲ್ಲ, ಸತ್ತೋಗಿರಬೇಕು. ದೇವರು ಅಂದ್ರೆ ನಗೋ ಕಾಲ ಇದೊಂದು, ಎಷ್ಟೋ ಜನ ದೇವರಂತೆ ಧರ್ಮ ಅಂತೆ ಕಾನೂನು ಅಂದ್ರೆ ಹೆದರ್ತಾರೆ, ದೇವರಂದ್ರೆ ಹೆದರೋದಿಲ್ಲ. ಕಾನೂನು ಹೆದರ್ತಾರೆ, ಅಡ್ಜಸ್ಟ್ ಮಾಡ್ಕೊಳಕ್ ಬರುತ್ತೆ ಅಂತ. ಅದು ಕಾನೂನನ್ನ ಕೈ ತಗೊಳ್ತಾರೆ, ದೇವರನ್ನ ಇಲ್ಲ ಅಂತ ವಾದಿಸ್ತಾರೆ, ಧರ್ಮನ ಇಲ್ಲ ಅಂತ ಹೇಳ್ತಾರೆ. ದುರ್ಯೋಧನನ ಜನ ಎಷ್ಟು ಹುಡುಕಿದ್ರು ಕೂಡ ಪಾಂಡವರು ಸಿಗಲಿಲ್ಲ. ಅದು ಅಜ್ಞಾತವಾಸ. ಇವತ್ತು ಕಲಿಯುಗದಲ್ಲಿ ಅಜ್ಞಾತವಾಸ ಮಾಡೋದು, ಧರ್ಮಾದಿಗಳು ಸಿಗೋದಿಲ್ಲ. ಇರೋದು ನಿಶ್ಚಿತ. ಕಣ್ಣಿಗೆ ಹೇಗಿದ್ದಾರೆ ಅವರು, ಯಾವ್ಯಾವ ವೇಷದಲ್ಲಿ ಇದ್ದಾರೆ, ಕಂಕೈತಿ ವೇಷದಲ್ಲಿ ಅವರು, ಅಡಿಗೆ ವೇಷದಲ್ಲಿ ಎಲ್ಲೆಲ್ಲ ಇದ್ದಾರೆ. ಆದರೆ ನೋಡಿದರೆ ರಾಜರವರು, ಇರೋದು ಮಾತ್ರ ಯಾವುದೋ ವೇಷದಲ್ಲಿದ್ದಾರೆ. ಇದು ನಮಗೆ ಅರ್ಥವಾದರೆ ಕಲಿಯುಗದಲ್ಲಿ ಧರ್ಮಾದಿಗಳನ್ನ ಗುರುತು ಹಿಡಿಯೋದು ಅಂದರೆ ಆ ರೀತಿಯೆಲ್ಲ ಹುಡುಕ್ಲಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರು ಹುಡುಕಿ ಸೋತಿದ್ದೇ ಕಾರಣ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಈ ಚಾರ್ವಾಕ ಮತ ಅಂದ್ರೆ ಅದೇನು, ಧರ್ಮಾದಿಗಳು ಇಲ್ಲ, ಕಣ್ಣೇ ಕಾಣೋದಿಲ್ಲ. ಆದ್ದರಿಂದ ವಿಷ್ಣು ತತ್ವ ವಿನಿರ್ಣಯ ಅನ್ನೋ ಗ್ರಂಥವನ್ನು ಆಚಾರ್ಯರು ಪ್ರಾರಂಭ ಮಾಡೋದೇ ಈ ಒಂದು ಚಾರ್ವಾಕ ಮತದ ಖಂಡನೆಯಿಂದ. ಯಶ್ಚತವು ನಾಭಿಮತವು ನಾಸವು ಸಮಯಿ. ಯಾವನ ಧರ್ಮಾಧರ್ಮಗಳನ್ನು ಒಪ್ಪೋದಿಲ್ಲ, ಅವರ ಸಿದ್ಧಾಂತದ ಬೇಸಿಕ್ ರಿಕ್ವೈರ್ಮೆಂಟು ಅವನಿಗಿಲ್ಲ, ಅವನೇನು ಕೂಡ ತಿಳುವಳಿಕೆ ಇಲ್ಲದವನು ಅಂತ ಅರ್ಥ ಅಂತ ಹೇಳಿ ಅದು ವಿಶೇಷವಾಗಿ ಖಂಡನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೆರೆಲ್ಲ ಗಮನಿಸಿರಬೇಕು. ಕೊನೆಗೆ ಇಷ್ಟು ಹೇಳಿದರು, ಒಂದು ಮಾತು ಹೇಳುತ್ತಾರೆ, ಅಂತೂ ಪಾಂಡವರಂತೂ ಸಿಗಲಿಲ್ಲ, ಒಂದು ಸುದ್ದಿ ಕಿವಿ ಬಿದ್ದಿದೆ, ಅದನ್ನು ಹೇಳುತ್ತೇವೆ ಅಂತ ಹೇಳಿದರು. ಏನು ಅಂದರೆ, ಕೀಚಕಂ ಯೋಷಿದರ್ಥೇ, ಕೀಚಕ ಸತ್ತೋದ. ವಿರಾಟರಾಜನ ಬಳಿ ಇದ್ದ ರಕ್ಷಕನಾಗಿದ್ದ ಕೀಚಕ ತಮ್ಮಂದಿರ ಸಮೇತ ಸತ್ತೋದ. ಅದೊಬ್ಬ ಹೆಣ್ಣಿನ ನಿಮಿಷ ಸತ್ತನಂತೆ, ಗಂಧರ್ವರು ಕೊಂದಾಕಿದರಂತೆ, ಲೇಟೆಸ್ಟ್ ನ್ಯೂಸ್ ಅಂತ ಸುದ್ದಿ ಹಬ್ಬಿಸಿಬಿಟ್ರು. ಎಲ್ಲರೂ ಇದು ಕೇಳಿ ಆಯಿತು, ಅವ್ರು ಹೊರಟೋದ್ರು. ಆಗ ದುರ್ಯೋಧನ ಸಭೆಯಲ್ಲಿ ಕೇಳ್ತಾ ಇದ್ದಾರೆ, ನಾವೇನು ಮಾಡಬೇಕು ಮುಂದೆ, ಈಗ ಪಾಂಡವರು ಇನ್ನೇನು ಅಜ್ಞಾತವಾಸದ ಅವಧಿ ಮುಗಿತಾ ಬಂದುಬಿಟ್ಟಿದೆ, ಇನ್ನೂ ಸಿಕ್ಕಿಲ್ಲ, ಅವ್ರು ಸಿಕ್ಕದೆ ಹೋದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧ ಶುರುವಾಗಿ ಬಿಡುತ್ತೆ ಆಮೇಲೆ, ನಮ್ಮ ಅಡಿಗುಳಿನ ಪ್ರಶ್ನೆ ಇದು ಒಂದು. ಆದ್ದರಿಂದ ಪಾಂಡವರನ್ನ ಬೇಗ ಹುಡುಕಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಬೇಗ ನನಗೆ ಸಲಹೆ ಕೊಡಿ ಎಂದು ಕೇಳಿದರೆ. ಆಗ ಕರ್ಣ ಮಾತಾಡ್ತಾನೆ, ಕರ್ಣ ಭಾರಿ ಒಳ್ಳೆಯವನು, ಸೂರ್ಯನ ಅವತಾರ ಅಂಥವನು ಮಾತಾಡ್ತಾನೆ. ಇಷ್ಟೆಲ್ಲ ಚೆನ್ನಾಗಿ ಹುಡುಕಿದ ಮೇಲೆ ಇನ್ನೊಂದು ಸರ್ತಿ ಕಳಿಸಿದರಾಯ್ತು, ಬೇಗ 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 ಸರಿಯಾಗಿ ಹುಡುಕ್ತಕ್ಕಂಥ ಜನಗಳನ್ನು ಇನ್ನೂ ನಿಪುಣರಾದವ್ರನ್ನ ಕಳಿಸೋಣ, ಕಾಲ ಭಾರಿ ಕಡಿಮೆ ಇದೆ. ಅಂತೂ ಇವರು ಚೆನ್ನಾಗೇ ಹುಡುಕಿ ಬಂದಿದ್ದಾರೆ. ನನಗನ್ನಿಸ್ತಾ ಇದೆ ಬಹುಶಃ ಅವರು ಯಾವುದೋ ಹುಲಿಯೋ ಸಿಂಹದ ಬಾಯಿ ಸುತ್ತಾಗಿರಬೇಕು ಅಂತ ಹೇಳಿದ್ರೆ, ಹುಲಿಯೋ ಸಿಂಹನ ತಿಂದಾಕಿರಬೇಕು ಅವ್ರನ್ನೆಲ್ಲ ಕೂಡ ಬಹುಶಃ. ಇದು ಕರ್ಣ ಆಡಿದ ಮಾತು, ಕರ್ಣನ ಮನಸ್ಸು ಒಪ್ಪಾಡಲಿಕ್ಕೆ ಸಾಧ್ಯ ಇಲ್ಲದನ. ಕರ್ಣ ದೊಡ್ಡ ವ್ಯಕ್ತಿ, ಆದರೆ ಅಸುರಾವೇಶ ಇದೆ ಪಾಪ, ಕೆಟ್ಟ ಮಾತಾಡ್ತಾರೆ, ಹುಲಿ ಸಿಂಹ ತಿಂದಾಕಿರಬೇಕು ಅರಣ್ಯದೊಳಗೆ ಅಂತ ಹೇಳಿ ಕರ್ಣ ಮಾತು ಮುಗಿಸಿದನಂತೆ. ಅಂತೂ ಹುಡುಕ ಪ್ರಯತ್ನ ಅಂತೂ ಮಾಡಬೇಕು ಅಂತ ಹೇಳಿದ್ದಾನೆ. ಆಗ ಮಾತು ಕೇಳಿದ ತಕ್ಷಣ ಭಾರಿ ಸಿಟ್ಟು ಬರುತ್ತೆ ದ್ರೋಣಾಚಾರ್ಯರಿಗೆ. ಅವರು ಮಾತಾಡ್ತಾರೆ, ಕರ್ಣ ಏನಂತ ಮಾತಾಡ್ತೀ ಅಂತ ಹೇಳಿದ್ದಾರೆ, ಪಾಂಡವರು ಸತ್ತೋಗಿದ್ದಾರೆ, ಏನೋ ಹುಲಿ ಸಿಂಹ ತಿಂದಿದೆ ಅಂತ ಮಾತಾಡ್ತೀಯ, ಯಾರು ಗೊತ್ತಾ ಅವರು ಅಂತ ಕೇಳುತ್ತಾರೆ. ಅವ್ರ ಬಲ ಎಷ್ಟು ನಿನಗೆ ಗೊತ್ತಿದೆಯಲ್ಲ ಅವ್ರ ಬಲ ಎಂಥದ್ದು ಅಂತ ಹೇಳಿಬಿಟ್ಟು, ಅವರು ಧರ್ಮಿಷ್ಠರು ಹಾಗೆಲ್ಲ ಸಾಯೋದಿಲ್ಲ, ಮಹಾಬಲಾಢ್ಯರು ಹಾಗೆಲ್ಲ ಸಾಯೋದಿಲ್ಲ. ನಿಮಗೆ ಗೊತ್ತಿದೆ ಅಜ್ಞಾತವಾಸದ ಕಾಲ ಕಾಣಬಾರದು ಅಂತ ಅಡ್ಕೊಂಡಿದ್ದಾರೆ ಹೊರತು, ಅವರೇನು ನಿಮ್ಮ ನಿಯಮದಂತೆ ದೂರ ಇದ್ದಾರೆ ಹೊರತು, ಸಮಯ ಮುಗಿಲಿ ಒಂದೇ ಬರುತ್ತಾರೆ ಅಂತ ಹೇಳಿದ್ದಾರೆ. ಅವರೆಂದೂ ಹೀಗೆಲ್ಲ ಇಲ್ಲ, ಅವರ ಬಲ, ಅವರ ಸಾಮರ್ಥ್ಯ, ಅವರ ಗುಣಗಳು ಒಂದೊಂದು ಕೂಡ ಅವರನ್ನ ಚಿರಸ್ಥಾಯಿ ಮಾಡತಕ್ಕಂಥ ಶ್ರೇಷ್ಠವಾದ ಗುಣಗಳು. ಅಂಥವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿದ್ದಾರೆ. ಬೃಹಸ್ಪತ್ಯಾಚಾರ್ಯ ದೇವಗುರುಗಳವರು ಧರ್ಮದ ಬಗ್ಗೆ ಒಂದು ಮಾತಾಡಿದರು, ಅದು ಧರ್ಮ ಇಲ್ಲ ಅಂತ ಹೇಳಿಬೇಡಿ, ಇದ್ದೇ ಇದೆ, ಅವು ಮರೆಯಾಗಿದೆ, ನಮ್ಮ ಹುಡುಕ್ಲಕ್ಕೆ ಆಗೋದಿಲ್ಲ ಅಂತ ಒಪ್ಕೋಬೇಕೆ ಹೊರತು ಅವು ಇಲ್ಲ ಅಂತ ಹೇಳಬಾರದು. ನೋಡಿ, ಇಲ್ಲ ಅಂತ ಹೇಳೋದಕ್ಕೂ ನಮಗೆ ಆಗೋದಿಲ್ಲ ಅಂದ್ರೆ ಎಷ್ಟು ವ್ಯತ್ಯಾಸ ಇದೆ. ಹಿಂದೆ ಹೇಳಿದೆ ಈ ಮಾತನ್ನ, ಯಾವುದೋ ಒಂದು ತಮಿಳಿನಲ್ಲಿ ಪತ್ರ ಬರುತ್ತೆ, ನಮಗೆ ತಮಿಳು ಬರೋದಿಲ್ಲ, ಅರ್ಥವಾಗೋದಿಲ್ಲ ಅಂತ ಹೇಳಿ, ಏನು ತಪ್ಪಲ್ಲ, ಅರ್ಥ ಇಲ್ಲ ಅನ್ಬೇಡಿ, ಅಂದ್ರೆ ಆಗ್ತಾರೆ ಬಿಡೋದಿಲ್ಲ ಅವರು, ತಮಿಳಿಗೆ ಅರ್ಥ ಇಲ್ಲ ಅಂತ ತಿಳ್ಕೊಂಡಿದ್ದೀರಿ, ಹಾಗೆ ನಮ್ಮ ಭಾಷೆ ಎಂಥ ಭಾಷೆ ಗೊತ್ತಾ ಶುರು ಮಾಡಿಬಿಡ್ತಾರೆ. ನಮಗೆ ಅರ್ಥ ಆಗಲಿ, ನಮ್ಮ ವೀಕ್ನೆಸ್ ಅದು, ಅದಕ್ಕೆ ಅರ್ಥ ಇಲ್ಲ ಅಂದ್ರೆ ಆಬ್ಜೆಕ್ಟಿವ್ ಡಿಫೆಕ್ಟ್ ಆಗುತ್ತೆ, ಸಬ್ಜೆಕ್ಟಿವ್ ಡಿಫೆಕ್ಟ್ ಅಲ್ಲ, ಆಬ್ಜೆಕ್ಟಿವ್ ಡಿಫೆಕ್ಟ್ ಆಗುತ್ತೆ. ಹೇಳೋ ಹಕ್ಕು ಅದಕ್ಕಿಲ್ಲ, ಹಾಗೆಲ್ಲ ಮಾತಾಡಬೇಡ ಅಂತ ಬೈದ್ರಂತೆ. ಆಗ ಭೀಷ್ಮರು ಮಾತಾಡುತ್ತಾರೆ, ಹೌದು ದ್ರೋಣಾಚಾರ್ಯ ಹೇಳಿದ್ದು ಭಾರಿ ಸರಿ ಅಂತ ಹೇಳಿದ್ದಾರೆ. ಅವರಿಬ್ಬರು ದೊಡ್ಡ ಯೋಗ್ಯ, ಅವರಂತೂ ಆ ಜನ್ಮ ಬ್ರಹ್ಮಚರ್ಯವನ್ನು ಅಜೀವ ಬ್ರಹ್ಮಚರ್ಯದ ರಥ ದೊಡ್ಡ ಮಹಾನುಭಾವರು. ಅವ್ರು ಹೇಳಿದರು, ದ್ರೋಣಾಚಾರ್ಯ ಮಾತು ತುಂಬ ಸರಿಯಾಗಿದೆ, ಪಾಂಡವರು ಮಹಾಧರ್ಮಿಷ್ಠರು, ತುಂಬ ಬಲಾಢ್ಯರು, ಅವರ ಆಶ್ರಯದ ಇದ್ದವರು ಕೂಡ ಎಂದೂ ಕೂಡ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಹೇಗೆ ಸಾಯ್ತಾರೆ. ಕೊನೆಗೆ ಒಂದು ಮಾತು ಹೇಳುತ್ತಾರೆ, ಕೇಶವಾನುಗತಾಸ್ತದ, ಅವರ ಕೃಷ್ಣನ ಭಕ್ತರು ಹೇಗೆ ಸಾಯ್ತಾರೆ ಅಂತ ಹೇಳ್ತಾರೆ. ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಯೋಗಕ್ಷೇಮಂ ಮಹಾಮ್ಯಹಂ, ಕೃಷ್ಣ ಎಲ್ಲರನ್ನೂ ಪಾಲಿಸ್ತಾನೆ, ಅಂತ ಕೃಷ್ಣನ ಭಕ್ತರಾದ ಪಾಂಡವರಿಗೆ ಹಾಗೆಲ್ಲ ಕೆಡುಕು ಬರಲಿಕ್ಕೆ ಸಾಧ್ಯ ಇಲ್ಲ, ಅವರು ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ. ಆ ಮಾತನ್ನ ಖಂಡಿತ ಹೇಳಿ ಪಾಂಡವರು ಹುಡುಕಬೇಕಾದಲ್ಲೋ ನಾನೊಂದು ಗುರುತು ಹೇಳ್ತೇನೆ ಕೇಳಿ ಅಂತ ಹೇಳುತ್ತಾರೆ ಭೀಷ್ಮರು. ಇನ್ನೂ ಭಾರಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ, ಪಾಂಡವರು ಹೀಗೆಲ್ಲ ಹುಡುಕಿದ್ರೆ ಸಿಗೋದಿಲ್ಲ ಅಂತ ಹೇಳುತ್ತಾರೆ. ಹಾಗೆಲ್ಲ ಪಾಂಡವರು ಹುಡುಕಬಾರದು. ಪಾಂಡವರು ಮಹಾಧರ್ಮಿಷ್ಠರು, ಧರ್ಮದ ಮತ್ತೊಂದು ಹೆಸರು, ನಾನಾದಿ ಗುಣಗಳ ಖಣಿಗಳವರೆಲ್ಲ ಕೂಡ. ಅಂಥವರ ಗುರುತೇನು ಅಂದರೆ ಅಂಥವ್ರು ಎಲ್ಲಿರ್ತಾರೋ ಅಂಥ ಜಾಗದಲ್ಲಿ ಸುಭಿಕ್ಷೆ ತುಂಬಿರುತ್ತೆ ಅಂತ ಹೇಳುತ್ತಾರೆ. ಅವರಿದ್ದ ಜಾಗದಲ್ಲೇ ಮಳೆ ಬೆಳೆ ಆಗಿರುತ್ತೆ, ಜನಗಳು ಆರಾಮವಾಗಿರ್ತಾರೆ, ರೋಗ ರುಜಿರ ಇರೋದಿಲ್ಲ, ಸುಖದಿಂದ ಬದುಕ್ತಾರೆ. ಈ ಗುರುತು ಹುಡ್ಕೊಂಡು ನೋಡ್ಬೇಕವ್ರು ಬೇರೆ ರೀತಿ ಹುಡುಕಬಾರದು ಅಂತ ಹೇಳ್ತಾರೆ. ಎಷ್ಟೊಳ್ಳೆ ಮಾತಿದು ಒಂದು. ಮಳೆ ಆಯ್ತಾ ಅಂತ ಎಲ್ಲರೂ ಕೇಳ್ತಾ ಹೋಗಬಾರದು, ನೆಲ ಒದ್ದೆ ಆಗಿರುತ್ತೆ ಆಗ್ಲೇನೆ, ನಾನು ನೀರು ನಿಂತಿರುತ್ತೆ, ಅದನ್ನ ಬಿಟ್ಟುಬಿಟ್ಟು ಹೋಗು. ಇಮ್ಮಿಡಿಯೇಟ್ ಗುರುತು ಅದು ಒಂದು. 5 ದಿವಸದಿಂದ ಮಳೆ ಆಯ್ತು ಅಂತ ಬಡಿ ಒಣಗಿದ ರೋಡ್ ತೋರಿಸಿದರೆ ಗುರುತಿರಬೇಕಲ್ಲ ಒಂದು. ಅದಕ್ಕೆ ಪಾಂಡವರ ಗುರುತು ಅವರಿದ್ದಲ್ಲೇ ಸುಭಿಕ್ಷ. ಅದಕ್ಕೆ ಧರ್ಮೋಭಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ಮೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾಹ. ಅವರಿಗೆ ಅವರಿದ್ದಲ್ಲಿ ಒಂದೊಂದು ಗುಣಗಳು ತುಂಬಿ ತುಳುಕಬೇಕು. ಸ್ವಲ್ಪ ಯೋಚನೆ ಮಾಡಿ ಆಗ ಹುಡುಕಿ ಗೊತ್ತಾಗುತ್ತೆ. ಅವರ ಧರ್ಮ ರಥರು ಹಿಂದೆ ಹೇಳಿದೆ, ಋಷ್ಯಶೃಂಗರಂತವರು ಬಂದರೆ ಮಳೆಯಾಗದಿದ್ದಾಗ ಮಳೆ ಆಗ್ತಿತ್ತು. ಇದೆಲ್ಲ ಅರ್ಥ ಮಾಡಿ ಶಫಲ್ಕ ಅಂತ ಒಬ್ಬ ಯಾದವ ವೀರ ಹೊರಟಿದ್ರೆ ಕಾಶಿ ದೇಶದಲ್ಲಿ ಎಷ್ಟು ವರ್ಷ ಮಳೆ ಇರಲಿಲ್ಲ, ಅವನು ಹೋದ ತಕ್ಷಣ ಮಳೆ ಸುರಿಯುತ್ತಂತೆ. ಮತ್ತೆ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ಅನ್ನೋದು ಕಸರಿಸಿದೆ ನೃಪತಿಗೆ ರಾಘವೇಂದ್ರ ಅಂತ ಕೊಂಡಾಡ್ತಾರೆ. ಜ್ಞಾನಿಗಳು ಅಂತ ಹೇಳಿದರೆ ಅವರು ಲೋಕ ಕಲ್ಯಾಣ ಮಾಡ್ತಕ್ಕಂಥವ್ರು, ಆ ಇರೋ ರೀತಿನೇ ಅಂಥದ್ದು. ಅಂದಮೇಲೆ ಆ ಜಾಗ ಹುಡುಕು, ನಿನಗೆ ಗೊತ್ತಾಗುತ್ತೆ. ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು, ನಮಗೆ ಸುದ್ದಿ ಬಂದಿದೆ ಅಂತ ಹೇಳಿದ್ದಾರೆ. ಜನಕ್ಕೆ ಸುದ್ದಿ ಬಂದಿದೆ, ವಿರಾಟರಾಜನ ಆಸ್ಥಾನದೊಳಗೆ ಮತ್ಸ್ಯ ದೇಶದೊಳಗೆ ಜನ ಸುಭಿಕ್ಷದಿಂದ ಇದ್ದಾರಂತೆ. ಇದು ಇಂಪಾರ್ಟೆಂಟ್, ಅಲ್ಲಿ ಭಾರಿ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೇನೆ. ವರದಿಗಳು ಸಾಕಷ್ಟು ಬಂದಿದೆ. ವಿರಾಟರಾಜನ ರಾಜ್ಯ ಒಳ್ಳೆ ಫಲಭರಿತವಾದ ರಾಜ್ಯ, ಸುಭಿಕ್ಷವಾದ ರಾಜ್ಯ. ಅಲ್ಲಿ ಒಮ್ಮೆ ಹುಡುಕಿ ನೋಡು, ಪಾಂಡವರು ಅಲ್ಲಿ ಇರ್ತಾರೆ ಹೊರತು ಬೇರೆ ಕಡೆ ಇರೋದಿಲ್ಲ. ಹೇಗೆ ಅವರೆಲ್ಲ ಸುತ್ತಿಕೊಂಡವ್ರು ಮೆಕ್ಯಾನಿಕಲಿ, ಇವ್ರು ಹೇಗೆ ಯೋಚನೆ ಮಾಡ್ತಾರೆ? ಒಬ್ಬ ವ್ಯಕ್ತಿ ತಿಳಿದವನು ಮಾತಾಡೋದಕ್ಕೂ ತಿಳಿದೇ ಇದ್ದವನು ಎಷ್ಟು ವ್ಯತ್ಯಾಸ ಇದೆ. ಅವ್ರು ಆಕ್ಚುಲಿ ನೋಡಿ ಬಂದರೂ ಏನೂ ಗೊತ್ತಾಗಿಲ್ಲ ಅವರಿಗೆ. ಇವರು ಕೂತಲ್ಲೇ ಮಾತಾಡ್ತಾರೆ ಯಾವ ರಾಜ್ಯದಲ್ಲಿ ಯಾವ ಸುಭಿಕ್ಷೆ ಹೇಗಿದೆ ಯೋಚನೆ ಮಾಡಬೇಕು. ಹಿಂದಿನ ಕಾಲದೊಳಗೆ ಅದು ಒಳ್ಳೆ ಟೆಸ್ಟ್ ಆಗಿತ್ತು. ಇವತ್ತು ಕೂಡ ಯೋಚನೆ ಮಾಡಿ, ಅನೇಕರಿಗೆ ಗೊತ್ತಿಲ್ಲ ಇದ್ದಿದ್ದರಲ್ಲಿ ನಮ್ಮ ಈ ಕಡೆ ಕರ್ನಾಟಕದ ಪ್ರಾಂತ್ಯಗಳಿದೆಯಲ್ಲ, ನೀವು ಡೆಲ್ಲಿಗೆಲ್ಲ ಹೋಗಿ ಜನಗಳನ್ನ ಕೇಳಿ ಹೇಳ್ತಾರೆ, ತುಂಬ ಜನ ಅಲ್ಲಿ ಯಾತ್ರೆಗೆ ಹೋದ ಕಾಲಕ್ಕೆ ಜನ ಸಿಕ್ತಿರ್ತಾರೆ, ಹೇಳ್ತಾರೆ ಕರ್ನಾಟಕದಲ್ಲಿ ನಮ್ಮ ಈ ಕಡೆಗೆ ಸಿಗ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಪಂಜಾಬ್ ಕಡೆ ಹೋದ್ರೆ ಪ್ರಾಣ ಭಯದಲ್ಲೇ ಬದುಕ್ತಾರೆ ಪಾಪ ಅಲ್ಲಿ ಜನಗಳು. ನಮಗಂಥ ಯೋಚನೆ ಇಲ್ಲ, ಇತ್ತೀಚೆಗೆ ಸ್ಲೋಲಿ ಶುರುವಾಗ್ತಾ ಇದೆ. ಆದರೆ ಹಿಂದೆ ಬಹಳ ಸುಭಿಕ್ಷವಾದಂಥ ವಾತಾವರಣ ಅಲ್ಲಿಯಂತೂ, ಅಲ್ಲಿ ಭಾರಿ ಕೆಟ್ಟವರ ಕಾಲಕ್ಕೆ ಇಲ್ಲಿ ಅಂಥ ವಾತಾವರಣ ಇರಲಿಲ್ಲ. ಯಾತಕ್ಕೆ ಹೀಗಾಯಿತು ಅಂತ ಕೇಳಿದರೆ ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ಧರ್ಮಾಚರಣೆ ಎಲ್ಲ ಈ ಕಲಿಯುಗದೊಳಗೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಶಿಫ್ಟ್ ಆಗುತ್ತೆ ಎಂದು ಬರೆದಿದ್ದಾರೆ. ಏಕಾಸ್ಕಂದ ಭಾಗವತದಲ್ಲಿ ಹೇಳುತ್ತಾರೆ, ಕಾವೇರಿ ನೇತ್ರಾವತಿ ಮೊದಲಾದ ನದಿಗಳಲ್ಲಿ ಭಗವದ್ಭಕ್ತರು ಹುಟ್ಟಿ ಬರ್ತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ದೇಶ ಸುಭಿಕ್ಷ. ಹಿಂದಿನ ನಾವು ಪುರಾಣ ಯುಗ ತೆಗೆದು ನೋಡಿದರೆ ನಮ್ಮ ದಕ್ಷಿಣ ಭಾರತ ಜಾಸ್ತಿ ಉಲ್ಲೇಖ ಇಲ್ಲ, ಸಿಗೋದೆಲ್ಲ ಉತ್ತರ ಭಾರತ ಉಲ್ಲೇಖನೇ ಸಿಗೋದು, ಅತ್ಯುತಪ್ಪು ಒಂದು 2-3 ಸಿಗುತ್ತೆ ಅಷ್ಟೇನೆ. ಆದರೆ ಕಲಿಯುಗದಲ್ಲಿ ಮಾತ್ರ ರಿವರ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಪೂರ್ತಿ ಇಲ್ಲಿ ಜನ ಬಂದು ಒಳ್ಳೆಯವರೆಲ್ಲ ಇಲ್ಲಿ ಬಂದು ಬಿಡ್ತಾರೆ, ಆ ಕಡೆ ಇರೋದಿಲ್ಲ ಅಂತ ಹೇಳುತ್ತಾರೆ. ಅದಕ್ಕೇನೆ ಅವರಿವರೇ ಅದಕ್ಕೆ ಮಧ್ವಾಚಾರ್ಯ ಅವತಾರ ಮಾಡಿದ್ದಿಲ್ಲೇನೆ ಇದು, ಇದಕ್ಕಿಂತ ಪುರಂದರದಾಸರಂತವ್ರು ಬಂದಿದ್ದಿಲ್ಲೇನೆ, ರಾಘವೇಂದ್ರ ಸಾವಳ ಅಂತವ್ರು ಬಂದಿದ್ದಿಲ್ಲೇನೆ, ವಾಜರಾಜರು ಬಂದಿದ್ದಿಲ್ಲೇನೆ. ಎಲ್ಲ ಜ್ಞಾನಿಗಳು ಕೂಡ ಕಲಿಯುಗದಲ್ಲಿ ಹುಟ್ಟಿದ 99% ಜ್ಞಾನಿಗಳೆಲ್ಲ ಈ ದಕ್ಷಿಣ ಭಾರತ, ಅದರಲ್ಲೂ ಹೆಚ್ಚಾಗಿ ಕರ್ನಾಟಕ ಈ ಕಡೆಗೆ ಬಂದವರು. ಇದನ್ನು ಅರ್ಥ ಮಾಡಿಕೊಂಡು ಅದು ಗುರುತದು ಒಂದು, ಎಲ್ಲಿ ಧರ್ಮ ಉಳಿಯುತ್ತೆ ಅಂತ ಹೇಳೋದಕ್ಕೆ ಬಹಳ ಸುಲಭವಾದ ಗುರುತದು. ಅದು ಭಾಗವತ ಪುರಾಣ ಹೇಳಿದ್ದಕ್ಕೂ ನಡೆದಿದ್ದಕ್ಕೂ ಪೂರ್ತಿ ಹೊಂದಾಣಿಕೆ ಇದೆ, ಇನ್ನೂ ಆಶ್ಚರ್ಯ. ಅಲ್ಲಿ ಪುರಾಣ ಎಂದೋ ಬರೆದಿದ್ದು ಇದು ನಡೀತಿರೋದು ಇವತ್ತಿಗೆ, ಅದು ಸತ್ಯವಾಗಿದೆ ಎಂಬುದು ಇನ್ನೂ ಆಶ್ಚರ್ಯನೇ. ಕೆದರೆಲ್ಲ ಇಂಥಲ್ಲಿ ಬೆಂಗಳೂರಿನಂಥದ್ದಲ್ಲಿ ಧರ್ಮದ ವಾತಾವರಣ ಆಶ್ಚರ್ಯ ಪಡ್ತಾರೆ ಎಷ್ಟೋ ಜನಗಳು. ಎಷ್ಟೋ ಊರುಗಳೊಳಗೆ ವರ್ಷಕ್ಕೊಂದು ವಾರ ಉಪನ್ಯಾಸ ಇರೋದಿಲ್ಲ, ನಿಮಗೆ ಗೊತ್ತಿರಬೇಕು. ಬಿಜಾಪುರ ಗುಲ್ಬರ್ಗ ಅಂತ ಊರಿಗೆ ಹೋಗಿಬಿಟ್ರೆ ಕಷ್ಟಪಟ್ಟು ಏರ್ಪಾಟು ಮಾಡಬೇಕು ಯಾರಾದರೂ ಅಷ್ಟೇ ಹೊರತು, ಇಲ್ಲಿ ಹೋದ್ರೆ ವ್ಯವಸ್ಥೆ ಮಠಗಳಿರುತ್ತೆ, ವ್ಯವಸ್ಥೆ ಇರೋದಿಲ್ಲ. ಕೆಲವೂರಲ್ಲಂತೂ ವರ್ಷ ಎಷ್ಟೋ ವರ್ಷಗಳ ಕಾಲ ಏನೋ ಇರೋದಿಲ್ಲ. ಬೆಳಗಾವಿ ಮುಂಚೆ ಹೋದಾಗ 5-6 ವರ್ಷದಿಂದ ಹೋದಾಗ ಅವ್ರು ಹೇಳಿದರು, ಯಾರೋ ಹಿರಿಯರೊಬ್ಬರು ಹೇಳಿದರು, ವಯಸ್ಸಾದವರು, ಆಚಾರ್ಯ ಇಲ್ಲಿ 60 ವರ್ಷದ ಹಿಂದೆ ಒಂದು ಉಪನ್ಯಾಸ ಕೇಳಿದ್ದೆ ನಾನು, ಅವತ್ತಾಗ 60 ವರ್ಷದಿಂದ ಲೆಕ್ಕಾಕಿ ನೋಡೋಣ, ಇಲ್ಲಿ ಯಾರು ಬಂದವರಿಲ್ಲ, ಪ್ರವಚನ ಮಾಡಿದವರು ಇಲ್ಲ, ಏನೂ ನಡೆದೇ ಇಲ್ಲ, ಏಕಾಸಿಯದು ಏನೇನೂ ಗೊತ್ತಿರಲಿಲ್ಲ ಅಂತ ಆ ಹೇಳಿದವರು ಜನ. ಇದು ಯಾಕೆ ಹೇಳಿದೆ ಅಂದರೆ ಎಷ್ಟು ಧರ್ಮ ಪ್ರಚಾರ ಇವತ್ತು ಅಭಾವ ಎದ್ದು ಕಾಣುತ್ತೆ. ಇಲ್ಲಿ ಯಾಕೆ ಕಾಣೋದಿಲ್ಲ, ಬೆಂಗಳೂರು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಗೊತ್ತೇನು, ಕಾವೇರಿ ಇದ್ರೆ ಬರೋದು ಕಾವೇರಿ ಬಂತಲ್ಲ ಬೆಂಗಳೂರಿಗೆ, ಅವು ಜಾಸ್ತಿ ಆಗಿಬಿಡುತ್ತೆ. ಆ ಪ್ರಕಾರ ಕಾವೇರಿ ನೀರು ಬಂದ ತಕ್ಷಣ ಹೊಟ್ಟೆಗೆ ಸಿಗೋದಕ್ಕಿಂತ ಜಾಸ್ತಿ ಭಾಗವತ ಹೇಳಿದ್ದ ಉತ್ತರ ಕಾವೇರಿ ಚ ಮಹಾನದಿ ಅಂತ ಕೊಂಡಾಡಿದ್ದಾರೆ. ಏ ಪಿಬಂತಿ ಜಲಂ ತಾಸಾಂ ಮನುಜಾ ಮನುಜೇಶ್ವರ ಪ್ರಾಯೋಭಕ್ತ ಭವಿಷ್ಯಂತಿ ಭಗವತ್ಯಮಲಾಶಯೇ ಅಂತ ಭಾಗವತದ ವಾಕ್ಯ. ಅವರೆಲ್ಲ ಸಾಮಾನ್ಯ ಹರಿಭಕ್ತರಾಗ್ತಾರೆ. ಈ ನೀರಿನಲ್ಲಿ ಏನಿದೆ ಅಂತ ಹೇಳ್ತಾರಲ್ಲ ಉತ್ತರ ಅವರಿಗಿರುವುದು, ನೀರು ಕುಡಿಯೋದ್ರಲ್ಲಿ ಒಳ್ಳೆ ನೀರು ಕುಡಿದ್ರೆ ಮನುಷ್ಯನ ಬುದ್ಧಿ ಸರಿಯಾಗಿರುತ್ತೆ, ಒಳ್ಳೆ ಆಹಾರ ತಗೊಂಡ್ರೆ ಹೇಗಿರುತ್ತೆ, ಇದಕ್ಕೆಲ್ಲ ಒಳ್ಳೆ ಸೂಚನೆ ಕೊಡ್ತಕ್ಕಂಥ ಜಾಗ ಇದು, ಒಳ್ಳೆ ಸಿದ್ಧಿಯನ್ನ ಕೊಡುತ್ತೆ, ಭೀಷ್ಮರ ಗುರುತವೆಲ್ಲ. ಅಷ್ಟೆಲ್ಲ ಹೇಳಿದಾಗ ಕೃಪಾಚಾರ್ಯ ಹೇಳಿದ್ರು, ಹೌದು ಭೀಷ್ಮರು ಹೇಳಿದ್ರಲ್ಲಿ ಬಹಳ ಅರ್ಥ ಇದೆ, ದುರ್ಯೋಧನ ಅಲ್ಲಿಗೊಮ್ಮೆ ಕಳಿಸಿ ನೋಡು ಅಂತ ಅವನು ಹೇಳಿ ಆ ಕೃಪಾಚಾರ್ಯದ ಜ್ಞಾನಿಗಳು ಮಾತಾಡಿದರು. ಆಮೇಲೆ ದುರ್ಯೋಧನ ತಾನು ಮಾತಾಡುತ್ತಾನೆ, ನನಗೆ ಗೊತ್ತಾಗಿದೆ, ನಾನು ಯೋಚನೆ ಮಾಡಿದ್ದೇನೆ, ಪಾಂಡವ ವಿರಾಟರಾಜನ ಆಸ್ಥಾನದಲ್ಲೇ ಇದ್ದಾರೆ, ಅಲ್ಲಿರೋದು ನಿಶ್ಚಿತ ಅಂತ ಹೇಳಿಬಿಟ್ಟ. ಅಂತೂ ಇವನು ಆತ ಒಪ್ಪಿಕೊಂಡ ಅಂತ ಕೇಳಿದರೆ ಅವನು ಈ ಕಾರಣ ಕೊಡೋದಿಲ್ಲ, ಸುಭಿಕ್ಷೆಗೆ ಭಿಕ್ಷ ಕಾರಣ ಕೊಡೋದಿಲ್ಲ. ಅವನು ಹೇಳ್ತಾನೆ, ವರದಿ ಕೇಳಿದ್ರಲ್ಲ, ಕೀಚಕ ತಮ್ಮಂದಿರ ಸಮೇತ ಸತ್ತಿದ್ದಾನೆ, ಒಬ್ಬ ಹೆಂಗಸಿನ ನಿಮಿತ್ತ ಸತ್ತಿದ್ದಾರೆ, ಗಂಧರ್ವ ಒಬ್ಬನು ಕೊಂದಿದ್ದಾನೆ, ನನಗೆ ವಿಷಯ ಗೊತ್ತಾಯಿತು. ಆ ಹೆಣ್ಣು ಅಂದರೆ ದ್ರೌಪದಿ, ಕೆಣಕಿದ್ದು ಅಂದರೆ ಕೀಚಕ, ಕೊಂದಾಕಿದ್ದು ಭೀಮಸೇನ. ಕಣ್ಣಾರು ಕಂಡ ಕಳ್ಬಿಡ್ತಾನೆ ಇವನು, ಥಿಂಕಿಂಗೇ ಬೇರೆ ಇವಂತು. ಭೀಷ್ಮರೆಲ್ಲ ಆ ಟೈಪ್ ಇಟ್ಬಿಟ್ಟು ಇವನು ಈ ಟೈಪ್ ಯೋಚನೆ ಮಾಡ್ತಾ ಇದ್ದಾನೆ. ಹಾವಿ ನೆಜ್ಜಿ ಹಾವಿಗೆ ಕಳ್ಳ ನೆಜ್ಜಿ ಕಳ್ಳನೇ ಗೊತ್ತು ಅಂತ ಹೇಳ್ತಾರಲ್ಲ, ಅವನಿಗೆ ಗೊತ್ತು ತನ್ನ ನೇಚರ್ ತನ್ನ ಹಣೆ ಬರ ಅಷ್ಟೇನೆ. ತಾನು ದ್ರೌಪದಿ ಮೇಲೆ ಕಣ್ಣಾಕಿನೇ ಅಷ್ಟೆಲ್ಲ ಸೋದು ಕಂಡಿರೋದು, ಕೀಚಕ ಹಾಗಾಗಿರಬೇಕು, ಇಲ್ಲದೆ ಹೋದ್ರೆ ಕೀಚಕರಂಥವನು ಹಾಗೆಲ್ಲ ಸಾಯ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ, ಭೀಮನ ಹೊರತು ಬೇರೆ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ಇದೇ ಮಾತು ಪ್ರಸಿದ್ಧವಾದ ಮಾತು ಅಲ್ಲಿ ಬರುತ್ತೆ, ಭೀಮಶ್ಚ ಬಲಭದ್ರಶ್ಚ ಮದ್ರ ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಇದು ಮಹಾಭಾರತ ದುರ್ಯೋಧನ ಹೇಳಿದ ಮಾತಿದು. ಒಂದು ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾ ಸಂಪೂರ್ಣ ಬಲಪೌರುಷಾಹ. ಇದು ದುರ್ಯೋಧನ, ಇಷ್ಟು ದುರ್ಯೋಧನ ಹೇಳಿದ ಮಾತುಗಳು. ಆಚಾರ್ಯರು ಕೋಟ್ ಮಾಡ್ತಾರೆ ಮಹಾಭಾರತ ತಾತ್ಪರ್ಯದೊಳಗೆ, ವಿರಾಟ ಪರ್ವಗಂಚಾಪಿ ವಚೋ ದುರ್ಯೋಧನಸ್ಯಹಿ. ದುರ್ಯೋಧನ ಮಾತನ್ನೇ ನೋಡಿ ಹೇಗೆ ಅವನು ತಾರತಮ್ಯ ಹೇಳುತ್ತಾನೆ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಇವತ್ತು ಕೀಚಕ ಸತ್ತಿದ್ದಾನೆ, ಬಲಿಷ್ಠರ ಲಿಸ್ಟ್ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ. ಬಲಿಷ್ಠರ ಲಿಸ್ಟ್ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಇಡೀ ಜಗತ್ತಿನೊಳಗೆ. ಭೀಮಶ್ಚ ಬಲಭದ್ರಶ್ಚ ಮದ್ರ ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಅತ್ಯಂತ ಬಲಶಾಲಿ ಎಂದರೆ ಭೀಮಸೇನ, ಆಮೇಲೆ ಬಲರಾಮ, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ, ಐದನೇವನಿಲ್ಲೇ ಇಲ್ಲ. ಇದು ಅವನು ವಾದ, ಐದನೇವನಿಲ್ಲೇ ಇಲ್ಲ. ಇದು ದುರ್ಯೋಧನ ಹೇಳಿದ ಮಾತು. ಭೀಮಸೆ ಅಂದರೆ ನಾರ್ಥನ್ ಈಕ್ವಲ್ ಅಂತ ಹೇಳೋದಿಲ್ಲ, ಆರ್ಡರ್ ಇರೋದು. ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾಹ. ಅನ್ಯೋನ್ಯ ಅನಂತರ ಬಲಾಹ, ಅದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆ ಥರ ಬಂದವರೇ ಹೊರತು ಈಕ್ವಲ್ ಅಲ್ಲ ಇವರೆಲ್ಲ ಕೂಡ. ಈ ಮಾತು ಇದೇ ಪ್ರಿಂಟ್ ಆದಕ್ಕೆ ಅವರ ಕಡೆ ಹೆಚ್ಚು ಕಡೆ ಪ್ರಿಂಟ್ ಆಗಿದೆ. ಭೀಮಶ್ಚ ಬಲಭದ್ರಶ್ಚ ಅಂತ ಪ್ರಿಂಟ್ ಆಗಿಲ್ಲ, ಬಲಭದ್ರಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಅಂತ ಪ್ರಿಂಟ್ ಆಗಿದೆ. ಅದು ಸಹಜವಾಗಿ ಯಾರು ಕೈವಾಡ ಅಂತ ಗೊತ್ತಾಗಿಬಿಡುತ್ತೆ. ಬಲರಾಮ ಬಂದರು ಆಮೇಲೆ ಭೀಮಸೇನ ಅಂತ ಕೆಲವರು ವಾದ, ಅದು ಸರಿಯಲ್ಲ. ಬಲರಾಮನನ್ನ ದಶಾವತಾರದಲ್ಲಿ ಸೇರಿಸೋ ಜನ ಈ ಮಾತನ್ನು ಹೇಳುತ್ತಾರೆ. ಬಲರಾಮ ದಶಾವತಾರದಲ್ಲಿ ಸೇರೋದಿಲ್ಲ, ಬಲರಾಮ ಶೇಷಾವತಾರ, ಕೃಷ್ಣ ನಾರಾಯಣನೇ ಹೊರತು ಬಲರಾಮ ನಾರಾಯಣನಲ್ಲ. ಆತ ಶೇಷ ಆದಿಶೇಷ ಆತ, ಆದ್ದರಿಂದ ಆತನ ಸೇರಿಸಬಾರದಿಲ್ಲಿ. ಆದರೆ ಬದಲು ನಂಬರ್ ಬರೋದಿಲ್ಲ, ಮೊದಲು ಭೀಮ ಆಮೇಲೆ ಬಲರಾಮ. ಅದೇ ಅತಕ್ಕೆ ಅಂದರೆ ಇವರು ಮೂರು ಜನ ಒಬ್ಬರ ಮೇಲೆ ನೋಡಿ ಯುದ್ಧ ಮಾಡಿದವರೇ. ಶಲ್ಯರಾಜನ ಕಥೆ ನೋಡಿದ್ದೇವೆ ದ್ರೌಪದಿ ಸ್ವಯಂವರದ ಕಾಲಕ್ಕೆ. ಶಲ್ಯರಾಜ ಯುದ್ಧಕ್ಕೆ ಬಂದರೆ ಭೀಮ ಅನಾಮತ್ ಹಿಡಿದು ಆಕಾಶಕ್ಕೆ ತೋರಿದರೆ ಓಡೋಗ್ಬಿಡ್ತಾನೆ ರಾಕೆಟ್ ಹೋದಾಗ. ಪಾಪ ಆತನ ಮತ್ತೆ ಕ್ಯಾಚ್ ಹಿಡಿದು ಕೆಳಗಿಟ್ಟಂತೆ ಭೀಮಸೇನ, ಅವನು ಮತ್ತೆ ತಿರಿ ನೋಡಲಿಲ್ಲ ಓಡೋಗ್ಬಿಡ್ತಾನೆ ಆ ಕಡೆ ಶಲ್ಯರಾಜ. ಶಲ್ಯರಾಜ ಸೋತಾಗಿದೆ ಈಗಾಗಲೇ, ಈ ಕೀಚಕ ಸತ್ತಾಗಿದೆ. ಈಗ ನೆಕ್ಸ್ಟ್ ಉಳಿದ್ರದ್ದು ಇಬ್ಬರೇ, ಭೀಮ ಬಲರಾಮರು ಯಾರು ಶ್ರೇಷ್ಠ ಅಂತೇಳಿ. ಅವರಿಬ್ಬರು ಡೈರೆಕ್ಟ್ ನೋಡೋದಕ್ಕೆ ಬಲರಾಮ ಗುರು, ಭೀಮಸೇನ ಶಿಷ್ಯ. ಸೋತಿಸ ಓದಿದ್ದು, ಅದು ಕದಾ ಇದ್ದ ಓದಬೇಕು ಅಂತ ಓದಿದ್ದ ಅಷ್ಟೇನೆ. ಆದರೆ ಭೀಮಸೇನ ಆ ಸಮಯದಲ್ಲಿ ಬಲರಾಮನೊಳಗಿದ್ದ ಶುಕ್ಲಕೇಶ ಅಂತ ಭಗವಂತನ ಆವೇಶ ಇತ್ತಲ್ಲ, ಅದನ್ನು ಗೌರವಿಸಿದವರು. ಆದರೆ ಯಾವಾಗ ಆವೇಶ ಇರ್ತಿರಲಿಲ್ಲ ಆಗ ಬಲರಾಮ ಸೋತು ಹೇಳ್ಕೊಳ್ಳೋಕೆ ಹೋದ ಅವರೇ ಸೋತು ಭೀಮ ಗೆದ್ದು ಬಿಡ್ತಾ ಇದ್ದ. ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಆದರೆ ಮುಂದೆ ಇನ್ನೂ ಬರುತ್ತೆ, ಬಲರಾಮ ಭೀಮಸೇನ ಡೈರೆಕ್ಟಾಗಿ ಯುದ್ಧ ಮಾಡೋ ಒಂದು ಪ್ರಸಂಗ ಬರುತ್ತೆ. ಆ ಹೊತ್ತಲ್ಲಿ ಏನಾಗುತ್ತೆ ಅಂತ ಮುಂದೆ ಹೇಗೋ ನೋಡೋದ್ರಿಂದ ಅಲ್ಲಿ ಡಿಫೀಟ್ ಬಲರಾಮ ದೇವರದೇ ಹೊರತು ಭೀಮಸೇನಂದಲ್ಲ, ಕನ್ಫರ್ಮ್ ಆಗುತ್ತೆ ಅದು. ಆ ದೃಷ್ಟಿಯಲ್ಲಿ ಭೀಮಶ್ಚ ಬಲಭದ್ರಶ್ಚ ಮದ್ರ ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಭೀಮಸೇನ ಅತ್ಯಂತ ಬಲಾಢ್ಯ. ದುರ್ಯೋಧನ ಈ ಮಾತನ್ನು ಒಂದೆರಡು ಸರ್ತಿ ಹೇಳಿದ್ರು, ತುಂಬಾ ಸರ್ತಿ ಹೇಳುತ್ತಾನೆ. ಭಗವದ್ಗೀತೆಯಲ್ಲೂ ಬರುತ್ತೆ, ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮ ಕಾಪಾಡ್ತಾನೆ ಅಂದಮೇಲೆ ಪಾಂಡವರ ಬಲ ಪರಿಪೂರ್ಣವಾದ ದೋಪವನ್ನು ಬಿಡ್ತಾನೆ. ಈ ಮಾತನ್ನು ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಬಲರಾಮ ಸೇರಿಸ ಚಾನ್ಸಸ್ಸೇ ಇಲ್ಲ, ಆಗ ಭೀಮಶ್ಚ ಬಲಭದ್ರಷ್ಟೇ ಬರಬೇಕು. ಇಷ್ಟು ವಿಷಯ ಇದೆ. ಈಗ ಸತ್ತವನು ಕೀಚಕ, ಮೂರು ಜನ ಮೇಲ್ನವರು ಕೊಂದಿರಬೇಕೀಗ, ಭೀಮಸೇನ ಇಲ್ಲ ಬಲರಾಮ ಇಲ್ಲ ಶಲ್ಯರಾಜ ಕೊಂದಿರಬೇಕು. ಆದರೆ ಇನ್ನೊಂದು ಡೇಟಾ ಇದೆ, ಒಬ್ಬ ಹೆಂಗಸಿಗೋಸ್ಕರ ಸತ್ತಿದ್ದಾನೆ. ಅವ್ರ ಮೂರು ಜನಕ್ಕೂ ಇಂತಹ ಹೆಂಡತಿ ಇಲ್ಲ. ಇದು ಫಸ್ಟ್ ಪಾಯಿಂಟ್. ಹುಡುಗ ಪೊಲೀಸ್ ಇನ್ಸ್ಪೆಕ್ಟರ್ ಓದ್ಕೋಬೇಕು, ದುರ್ಯೋಧನ ಕಥೆ ಓದ್ಕೊಂಡ್ಬಿಟ್ರೆ ಯಾಕೆ ಕಳ್ಳನ್ನು ಹಿಡಬೇಕು ಗೊತ್ತಾಗ್ತದೆ. ಡೇಟಾ ಎಲ್ಲ ಕಲೆಕ್ಟ್ ಮಾಡಿಬಿಟ್ರೆ ಯಾರು ಕೊಂದಿರಬೇಕು ಬಹುಶಃ. ಅಂಥ ಸುಂದರಿ ಅಂದರೆ ದ್ರೌಪದಿನೇ. ಅಂದಮೇಲೆ ಶಲ್ಯರಾಜನ ಪ್ರಸಾದ ಹೆಂಡತಿ ಪ್ರಸಾದ ಬರೋದೇ ಇಲ್ಲ. ಯದ್ಯಪಿ ಬದರಾಮಿಡ್ತಿ ರೇವತಿ ಭಾರಿ ಸುಂದರಿಯೇ, ಆದರೆ ದ್ರೌಪದಿ ಅಷ್ಟು ಹೆಸರು ಮಾಡಿದವಳಲ್ಲ. ಆದ್ದರಿಂದ ದ್ರೌಪದಿ ಆಗಿರಬೇಕು ಅಂದಮೇಲೆ ಬಲರಾಮಕ್ಕೆ ಪ್ರಶ್ನೆ ಬರೋದಿಲ್ಲ, ಭೀಮನೇ ಕೊಂದಿರಬೇಕು. ಇಷ್ಟು ಹೇಳಿ ಇನ್ನೊಂದು ಮಾತು ಹೇಳುತ್ತಾನೆ, ಬಹಳ ಗಮನಿಸಬೇಕದನ್ನ. ಬರೀ ಅಷ್ಟೇ ಬಂದಿಲ್ಲ, ಕೀಚಕ ಹೇಗೆ ಸತ್ತಿದ್ದಾನೆ ಅಂತ ವರದಿ ಬಂದಿದೆ ಜೊತೆಗೆ. ಹೇಗೆ ಸತ್ತಿದ್ದಾನೆ ಅಂದರೆ ವಿನಾಶಸ್ತ್ರಂ, ಶಸ್ತ್ರಾಸ್ತ್ರ ಉಪಯೋಗಿಸಿಲ್ಲ. ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆ ಅಂತ ಹೇಳ್ತಾನೆ. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡೋದು ಬಹಳ ಮಹಾಭಾರತದಲ್ಲಿ ಬಂದಿದೆ. ಈಗ ಆ ಸಾವಿನ ಕಾರಣಕ್ಕಂತಿದೆ, ಎಲ್ಲೂ ಕೂಡ ಮೈ ಮೇಲೆ ಗಾಯಗಳಿಲ್ಲ, ಗಾಯಗಳಿಲ್ಲ, ಕೈಕಾಲು ಮೂಡಿ ಒಳಗೆ ತುರುಕಿಬಿಟ್ಟಿದ್ದಾನೆ. ಅಂದರೆ ಬರೀ ಕೈಯಿಂದ ಮಾಡಿದ್ದಾನೆ ಕೆಲಸ. ವಿನಾಶಸ್ತ್ರಂ ಕಥಾಹನ್ಯಾತ್ ವಿನಾವೃಕೋತರಂ, ಈ ರೀತಿ ಬರೀ ಕೈಯಿಂದ ಕೊಲ್ಲಬೇಕಾದ್ರೆ ಭೀಮನ ಹೊರತು ಯಾರಿಗೂ ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ಬಲರಾಮ ನೇಗಿಲಬೇಕು, ಬಲರಾಮ ನೇಗಿಲು ಗುರುತಿರಬೇಕಾಗಿತ್ತಲ್ಲಿ, ಇಲ್ಲ ಒನಕೆ ಗುರುತಿರಬೇಕಾಗಿತ್ತು. ಯಾವ ಗದಾ ಪೆಟ್ಟು ಕೂಡ ಇಲ್ಲ. ಬರೀ ಕೈ ರೀತಿ ಹೊಡೆಯೋ ವೀರ ಅಂದರೆ ಭೀಮಸೇನ ಮಾತ್ರ. ಆತ ಚಿಕ್ಕ ಮಗುವಾಗಿದ್ದಾಗಲೇನೆ ಗಿರಿ ಹೊಡೆದು ಶತಶೃಂಗವೆಂದೆನಿಸಿತು ಅಂದಮೇಲೆ ಎಂಥ ಸಾಮರ್ಥ್ಯ ಇರಬೇಕು. ಆದ್ದರಿಂದ ಕೊಂದಿದ್ದು ಭೀಮ, ಸತ್ತಿದ್ದು ಕೀಚಕ, ದ್ರೌಪದಿ ನಿಶ್ಚಿಂತೆಯಾಯಿತು. ನಮಗೀಗ ಅರ್ಥ ಆಯಿತು ಭೀಮಸೇನ ಯಾತಕ್ಕೆ ಹಾಗೆಲ್ಲ ಮಾಡಿದ್ದು ಅಂದರೆ ಇವನಿಗೆ ಅರ್ಥ ಆಗಲಿ ಅಂತಲೇ ಮಾಡಿದ್ದು. ಸುಮ್ಮನೆ ಭೀಮಸೇನೆ ಮಾಡಲಿಲ್ಲ, ರಿಪೋರ್ಟ್ ಹೋಗೇ ಹೋಗುತ್ತೆ, ಅವನು ಅರ್ಥ ಮಾಡಿಕೊಳ್ಳಿ ನಾವು ಅಂತೇಳಿ ಇಲ್ಲಿ ಬರಲಿ ಕತೆ ಮುಗಿಸ್ತೇನೆ ಅಂತ ಯೋಚನೆ ಮಾಡಿರೋದು. ಈಗ ಗೊತ್ತಾಯ್ತು ಪೂರ್ಣ ಪ್ರಜ್ಞೆ ಅಂತ ಈಗ ಅರ್ಥ ಆಯ್ತು. ನೋಡೋದು ಏನು ಹೆಣದ ಮೇಲೆ ದ್ವೇಷ ಅನಿಸುತ್ತೆ, ಹೆಣದ ಮೇಲೆ ದ್ವೇಷ ಅಲ್ಲ, ಹೆಣದ ಇಂಡಿಕೇಶನ್ ಗೊತ್ತಾಗಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಹಾಭಾರತವನ್ನು ಯಾರೋ 20th ಶತಮಾನದಲ್ಲಿ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕಾನ್ಸೆಪ್ಟ್ ಬಂದೇ ಬರೆದಿರಬೇಕು ಅನ್ನೋಷ್ಟು ಮಟ್ಟಿಗೆ ಲೇಟೆಸ್ಟ್ ಆಗಿರೋದು. ಅದಕ್ಕೆ ಹೇಳ್ತಾರೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತ ಋಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಇಂಥ ಒಂದು ಪರಿಪೂರ್ಣವಾದ ಕೃತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಮಹಾಭಾರತದಷ್ಟು ಪರಿಪೂರ್ಣತೆ ಸಾಧಿಸಿದಂಥ ಕೃತಿ ಮತ್ತೊಂದಿಲ್ಲ. ಕಾರಣ ಬರೆದಿದ್ದಾರು ಸ್ವತಃ ಪರಮಾತ್ಮ ಬರೆದಿರೋದೊಂದ ಮೇಲೆ ಆ ಕೃತಿಯ ವೈಶಿಷ್ಟ್ಯ ಹೇಗಿರಬೇಕು ಯೋಚನೆ ಮಾಡಿ ತೀರ್ಮಾನ ಮಾಡಿದ. ಆದ್ದರಿಂದ ಇನ್ನು ಪಾಂಡವರು ಸಿಕ್ಕಾಯಿತು, ಇನ್ನು ಹೊರಡೋಣ, ವಿರಾಟರಾಜನ ಆಸ್ಥಾನಕ್ಕೆ ಹೋಗೋಣ, ಹಿಡಿದು ಬಿಡೋಣ ಅಂತ ಹೇಳುತ್ತಾರೆ. ಇಷ್ಟೊತ್ತು ಏನಾಗಿದೆ ಗೊತ್ತಿಲ್ಲ ಇವನಿಗೆ. ಇಷ್ಟು ಸುದ್ದಿ ಬರೋ ಹೊತ್ತಿಗೆನೆ ಪಾಂಡವರ ಅಜ್ಞಾತವಾಸಂ ಸಮತೀತ್ಯ ಮೋದತಾಮ್, ಅಜ್ಞಾತವಾಸ ಮೂದೇ ಹೋಗ್ಬಿಟ್ಟಿದೆ. ಆಗಲೇ ಆಟ ಮುಂದೆ ಹುಡುಕಾಯ್ತು, ಆ ಗೋಂದ್ರಿ ಬ್ಯಾಂಡ್ ಕ್ಯಾಚ್ ಹಿಡಿದಾಗಾಯ್ತು ಅಷ್ಟೇ. ಸಿಕ್ಸರ್ ಕ್ಯಾಚ್ ಹಿಡಿದು ಏನು ಉಪಯೋಗ ಅದರಿಂದ? ಮೊದಲಲ್ಲ ದಾಟಿ ಹೋಗಿದೆ ಅಜ್ಞಾತವಾಸದ ಕಾಲ, ಅದು ಗೊತ್ತಿಲ್ಲ ಅವನಿಗೆ. ಅದೇ ಭ್ರಮೆಯಲ್ಲಿದ್ದಾನೆ. ಎಲ್ಲರೂ ಹೇಗೆ ಹುಡುಕ್ಬೇಕು ಅವ್ರನ್ನ ಪ್ರಶ್ನೆ. ಹೋದ್ರೂ ವೆದರಿ ಬಂದು ಬಂದಿದ್ದಲ್ಲ, ಅವರು ಹೇಗೆ ಬರಬೇಕೀಗ? ಉಪಾಯ ಮಾಡ್ತಾನೆ. ಪಾಂಡವರು ಭಾರಿ ಧರ್ಮಿಷ್ಠರು, ಅಂಥವರು ಅಡಗಿದ್ರು ಕೂಡ ಹೊರಗೆ ಬರಲಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ದಾರೆ. ಅಂಥವ್ರು ಹೊರಗೆ ಬರಬೇಕಾದ್ರೆ